ಇದಂ ಅಚಡಂ ವಿಮಲಂಸದ ಆನಂದತೀರ್ಥಮತಲಂ ವಸೇತಾಪತ್ರಯಾಪಹಂ ವಾಗಾರ್ಥಾವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೇ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಸಿದ್ಧಾಂತವಿಧ್ವಂಸಕ್ಷಣಿತಾಖ್ಯತನಿಭಾಸತಾಂನೋಹೃತಂಬರೆ ಹತ್ತಿಕಲ್ಪಿತಕಲ್ಪೋಯಂ ಪ್ರತ್ಯತ್ಯಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಪರಾನಂ ವಾದಿರಾಜಗುರುನ್ ಮುಂದೆ ಹೇಗೆ ಪ್ರದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋಚಿಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ಯನುಸರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂದ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಾಗವತವನ್ನು ಮಾಡ್ತಾ ಇದ್ದೀವಿ. ಇವತ್ತು ವೃದ್ಧದೇವರ ವಿಶೇಷವಾದ ಸ್ಮರಣೆಯನ್ನು ಮಾಡ್ತಾ ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದಂತಹ ಪದ್ಯ ಅದು ವೃದ್ಧದೇವರದೇ ಆಯಿತು, ವೃದ್ಧದೇವರಿಗೆ ಸಂಬಂಧಪಟ್ಟದ್ದು. ಇದು ಕಪಿಲಗೀತೆಯಲ್ಲಿ ಕಪಿಲ ರೂಪ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಭಗವಂತನ ಧ್ಯಾನವನ್ನು ಮಾಡುವುದಕ್ಕೆ, ಭಗವಂತನ ರೂಪ ಚಿಂತನೆ ಸಮಗ್ರ ರೂಪ ಚಿಂತನೆ ಮಾಡಲಿಕ್ಕೆ ಕಷ್ಟವಾದಾಗ ಒಂದೊಂದು ಅವಯವ ಪಾದದಿಂದ ಹಿಡ್ಕೊಂಡು ಅವಯವಗಳ ಚಿಂತನೆ ಮಾಡಬೇಕಂತ ಹೇಳಿ ಪಾದಗಳನ್ನು ಸ್ಮರಣೆ ಮಾಡ್ತಾ ಸಂಚಿಂತೆಯೇ ಭಗವತ ಶರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ ಅಂತೇಳಿ ಅಲ್ಲಿಂದ ಆ ಪಾದಗಳನ್ನು ವರ್ಣನೆ ಮಾಡ್ತಾ ಆ ಪಾದದಿಂದ ಬಂದಂತಹ ಗಂಗೆಯನ್ನು ನಿರ್ಮಾಲ್ಯದಂತೆ ಆ ವೃದ್ಧದೇವರು ಧಾರಣೆ ಮಾಡಿ ಮಂಗಳರೂಪರವರು ಸ್ವತಃ ಮಂಗಳರೂಪರಾದಂತಹ ವೃದ್ಧದೇವರು ಭಗವದ್ ಅನುಗ್ರಹದಿಂದ ಶಿವ ಆಗಿದ್ದಾರೆ, ಮಂಗಳರೂಪರಾಗಿದ್ದಾರೆ, ಅದಕ್ಕೆ ಶಿವ ಅಂತ ಹೆಸರು. ಮತ್ತು ಆ ಗಂಗಾ ಭಗವಂತನ ಪಾದಕಮಲದಿಂದ ಬಂದ ಗಂಗೆಯನ್ನು ಧಾರಣೆ ಮಾಡುವುದ ಮೂಲಕವಾಗಿ ಮತ್ತಿಷ್ಟು ಮಂಗಳರೂಪಗಳಾಗಿದ್ದಾರೆ ಅಂತೇಳಿ ಯಚ್ಚೌಷ ನಿಶ್ರುತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯಧಿದುತೇನ ಶಿವ ಶಿವೋಭೂತ್ ಯಾತುರ್ಮನ ಶಮಲ ಶೈಲ ನಿಶಿಷ್ಟ ವಜ್ರಂ ಧ್ಯಾಯೇ ಚಿರಂ ಭಗವತ ಶರಣಾರವಿಂದಂ ಅಂತೇಳಿ ಇದು ಮಹಾಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ 29ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ. 21ನೇ ಶ್ಲೋಕ ಸಂಚಿಂತೆಯೇ ಭಗವತ ಶರಣಾರವಿಂದಂ, ಅದಾದ ಮೇಲೆ 22ನೇ ಶ್ಲೋಕ ಯಚ್ಚೌಚ ನಿಶ್ರುತ ಅಂತೇಳಿ ಯತ್ ಯಾವ ಭಗವಂತನ ಪಾದಕಮಲಗಳಿಂದ ಶೌಚ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಪಾದವನ್ನು ತೊಳೆಯಬೇಕು ಅಂತೇಳಿ ಅಂದ್ರೆ ಆ ಭಗವಂತನ ಪಾದವನ್ನು ತೊಳೆಯುವುದರ ಮೂಲಕವಾಗಿ ಆ ಪಾದೋದಕವನ್ನು ಧಾರಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಆ ಪಾದಗಳನ್ನು ಭಕ್ತಿಯಿಂದ ತಮ್ಮ ಕಮಂಡಲುವೆ ನೀರಿಂದ ತೊಳಿತಾರೆ. ಆವಾಗ ಅಲ್ಲಿ ಬಂದಂತಹ ಆ ನೀರೇ ಗಂಗೆಯಾಗಿ ಹರಿದು ಬಂತು ಅಂತೇಳಿ ಆ ಪಾದ ಕಮಲಗಳಿಂದ ಹರಿದು ಬಂದಂತಹ ಸರಿತ್ ನಿಶ್ರುತ ಸರಿತ್ಪ್ರವರ, ಸರಿತ್ ಅಂದ್ರೆ ನದಿ, ಸರಿತ್ಪ್ರವರ ನದಿಗಳ ಶ್ರೇಷ್ಠವಾದಂತಹ ಗಂಗಾ ನದಿ, ಸರಿತ್ಪ್ರವರ ಶ್ರೇಷ್ಠವಾದ ಗಂಗಾ ಉದಕೇನ ನೀರಿನಿಂದ ತೀರ್ಥೇನ ಪಾದ ಕಮಲಗಳಿಂದ ಬಂದಿದೆ ಪಾದೋದಕ ವಿಷ್ಣು ಪಾದೋದಕ ಅಂತ ವಿಷ್ಣು ಪಾದೋದಕವಾದಂತಹ ಸ್ವಯಂ ಬ್ರಹ್ಮದೇವರು ತೊಳೆದಂತಹ ನೀರಿಂದ ಬಂದ ವಿಷ್ಣು ಪಾದೋದಕದಿಂದ ಮೂರ್ಧ್ನಿ ಅಧಿದೃತೇನ, ಮೂರ್ಧ್ನಿ ಅಧಿದೃತೇನ ಅಂತ ಸಮಾಸ ಮಾಡಿದಾಗ ಆಗುತ್ತೆ ಸಂಧಿಯಿಂದ. ಸೊ ಮೂರ್ಧ್ನಿ ಅಧಿದೃತೇನ, ಮೂರ್ಧ್ನಿ ಅಧಿದೃತೇನ, ಸೊ ಮೂರ್ಧ್ನಿ ತಲೆ ಮೇಲೆ ಅಧಿ ದೃತೇನ ಮೇಲೆ ಧಾರಣೆ ಮಾಡಿದ್ದಾರೆ, ತಲೆಯ ಮೇಲೆ ಅಧಿ ಅಂದ್ರೆ ಮೇಲೆ, ಮೂರ್ಧ್ನಿ ತಲೆಯ ಮೇಲ್ಭಾಗ, ಮೇಲ್ಭಾಗದ ಮೇಲೆ ಧಾರಣೆ ಮಾಡಿದಂತಹ ಶಿವ ರುದ್ರದೇವರು ಶಿವ ಭೂತ್ ಶಿವ ಅನ್ನುವ ಹೆಸರಿಂದ ಇರುವವರು ಮತ್ತಿಷ್ಟು ಶಿವ ಅನ್ನುವ ಶಬ್ದಕ್ಕೆ ರುದ್ರದೇವರು ಹೆಸರದು. ಅದು ಮಂಗಳ ಸಾರ್ಥಕವಾದ ನಾಮ, ರುದ್ರದೇವರನ್ನು ವರ್ಣನೆ ಮಾಡುವಂತಹ ಹೆಸರದು. ಅಂತಹ ಮಂಗಳ ರೂಪರಾದಂತಹ ರುದ್ರದೇವರು ಮತ್ತಿಷ್ಟು ಮಂಗಳ ರೂಪರಾಗಿದ್ದಾರೆ ಶಿವ ಅಭೂತ್. ಧ್ಯಾತುರ್ಮನಃ ಧ್ಯಾತುಹು, ಯಾರಾದರೆ ಆ ರುದ್ರದೇವರನ್ನು ಧ್ಯಾನ ಮಾಡ್ತಾರೋ ಅಂತಹ ರುದ್ರದೇವರು ತಮ್ಮನ್ನು ಧ್ಯಾನ ಮಾಡುವವರ ಧ್ಯಾತುಹು ಮನಃ, ರುದ್ರದೇವರ ಧ್ಯಾನ ಮಾಡಬೇಕು, ರುದ್ರದೇವರನ್ನು ರುದ್ರದೇವರ ಧ್ಯಾನ, ಆ ರುದ್ರಾಂತರ್ಗತನಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ರುದ್ರಾಂತರ್ಗತ ಸಂಕಷ್ಟ ಪರಮಾತ್ಮ, ಸೊ ಆ ದೇವರನ್ನು ಧ್ಯಾನ ಮಾಡಬೇಕು. ಈ ವಿಧವಾಗಿ ಧ್ಯಾತು ಮನಃ, ಧ್ಯಾನ ಮಾಡುವವರ ಮನಸ್ಸಿನ ಶಮಲ ಶೈಲ, ಶಮಲ ಅಂತ ಹೇಳಿದರೆ ಪಾಪಗಳು, ಅಮಂಗಳಗಳು ಯಾವ್ದಿದೆ, ಎಲ್ಲವೂ ಮನಸ್ಸಿನಲ್ಲಿರುವಂತಹ ಪಾಪ ಪರ್ವತಗಳು. ಶಮಲ ಅಂದ್ರೆ ಆ ಮನಸ್ಸಿನಲ್ಲಿರುವ ಪಾಪವೆನ್ನುವ ಶೈಲ ಅಂದ್ರೆ ಶೈಲ ಅಂದ್ರೆ.
All callers are muted and may unmute themselves by pressing star 6.
So ಈ ವಿಧವಾಗಿ ಆ ಶೈಲ ಆ ಪಾಪಗಳನ್ನು ಪುಡಿಪುಡಿ ಮಾಡುವಂತಹ ವಜ್ರಂ ವಜ್ರಾಯುಧದಂತೆ ಇದೆ ಅಂತೇಳಿ. ಸೊ ಏನ ಈ ಪಾದ ಕಮಲಗಳು ಹಾಗೆ ಪಾಪವನ್ನು ಪುಡಿಪುಡಿ ಮಾಡುವಂತಹ ವಜ್ರಾಯುಧ ಸದೃಶವಾಗಿದೆ ಅಂತಹ ಚರಣಾರವಿಂದಂ. ಸೊ ಈ ಭಗವಂತನ ಉಗುರುಗಳನ್ನು ನಖಗಳನ್ನು ವಜ್ರಾಯುಧದಲ್ಲಿ ಹೋಲಿಸಿದ್ದು ಕೇಳಿದ್ದೀವಿ. ನಖ ಸ್ತುತಿಯಲ್ಲಿ ಆಚಾರ್ಯರು ಹೇಳಿದ್ದಾರೆ ಹಾಗೆ ನಖಗಳನ್ನು ಉಗುರುಗಳನ್ನು ಹಾಗೆ ವಜ್ರಾಯುಧ ಜೊತೆಯಲ್ಲಿ ಹೋಲಿಸಿದ್ದಾರೋ ಪರ್ವತವನ್ನು ಪುಡಿ ಮಾಡುವ ವಜ್ರಾಯುಧ, ಪಾಪ ಪರ್ವತವನ್ನು ಪುಡಿ ಮಾಡುವ ವಜ್ರಾಯುಧ. ಭಗವಂತನ ಪಾದ ಕಮಲಗಳನ್ನು ಇಲ್ಲಿ ವಜ್ರಾಯುಧ ಜೊತೆಯಲ್ಲಿ ಹೋಲಿಸಿದ್ದಾರೆ. ಸೊ ಈ ವಿಧವಾಗಿ ಭಗವತಃ ಚರಣಾರವಿಂದ ಭಗವಂತನ ಪಾದ ಕಮಲಗಳೆನ್ನುವ ವಜ್ರಂ ವಜ್ರಾಯುಧವಾದಂತೆ ಇರುವಂತಹ ಪಾಪವನ್ನು ಧ್ವಂಸ ಮಾಡುವಂತಹ ವಜ್ರಾಯುಧ ಸದೃಶವಾದಂತಹ ಆ ಪಾದ ಕಮಲಗಳನ್ನು ಚಿರಂ ಧ್ಯಾಯೇತ್, ಯಾವಾಗಲೂ ಕೂಡ ಸದಾ ಸರ್ವದಾ ಧ್ಯಾನ ಮಾಡಬೇಕು, ಬಹುಕಾಲ ಧ್ಯಾನ ಮಾಡಬೇಕು ಅಂತ ಹೇಳಿ ಭಗವಂತನ ಪಾದದ ಸ್ಮರಣೆಯನ್ನು ಚಿಂತನೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದಾದ ಮೇಲೆ ಊರು ತೊಡೆಗಳನ್ನು ವರ್ಣನ ಮಾಡ್ತಾ ಇದ್ದಾರೆ. ಊರು ಸುಪರ್ಣ ಭುಜಯೋ ರಧಿಶೋಭಮಾನವು ಓಜೋನಿಧಿ ಸ್ವತಸಿಕಾ ಕುಸುಮಾವಭಾಸೌ ವ್ಯಾಲಂಬಿ ಪೀತ ವರವಾಸಿ ವರ್ತಮಾನ ಕಾಂಚಿ ಕಲಾಪ ಪರಿರಂಭಿ ನಿತಂಬಮಂಬ, ಹೇ ಅಂಬ ಹೇ ತಾಯಿಯೇ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ ಕಪಿಲರು. ಪರಮಾತ್ಮ ತನ್ನ ತಾಯಿಯಾದಂತಹ ಇಲ್ಲಿ ಯಾರಿಗೆ ಉಪದೇಶ ಮಾಡ್ತಾ ಇದ್ರೋ ತನ್ನ ತಾಯಿ ದೇವಹೂತಿ ಉಪದೇಶ ಮಾಡ್ತಾ ಇದ್ದಾರೆ. ಸೊ ದೇವಹೂತಿಯನ್ನು ಸಂಬೋಧನ ಮಾಡ್ತಾ ಹೇ ತಾಯಿ ಅಂತ ಹೇಳಿ, ಹೇ ಅಂಬ ಸುಪರ್ಣ ಅಂತ ಹೇಳಿ, ಸುಪರ್ಣ ಗರುಡನಿಗೆ ಸುಪರ್ಣ ಅಂತ ಹೆಸರು. ಪರ್ಣ ಅಂದ್ರೆ ರೆಕ್ಕೆ, ಸುಪರ್ಣ ಒಳ್ಳೆ ರೆಕ್ಕೆಗಳು, ಬಲಿಷ್ಠವಾದ ರೆಕ್ಕೆಗಳು, ಸುಂದರವಾದ ರೆಕ್ಕೆಗಳು ಇರುವವನಂತ ಒಂದು. ಸು ಅಂತ ಹೇಳಿದರೆ ಪವಿತ್ರವಾದದ್ದು, ಶಬ್ದಗಳು ಸುಶಬ್ದಗಳು ಅಂದ್ರೆ ಸುಂದರವಾದದ್ದು, ದೋಷರಹಿತವಾದ ಶಬ್ದಗಳು, ದೋಷರಹಿತವಾದ ಶಬ್ದಗಳಂದ್ರೆ ವೇದಗಳು. ವೇದದ ಅಭಿಮಾನಿ ಗರುಡ ದೇವರು. ಸೊ ವೇದಾಭಿಮಾನಿಯಾದ ಗರುಡ ದೇವರು ಅವರು ರೆಕ್ಕೆಗಳನ್ನು ಅಲ್ಲಾಡಿಸಿದಾಗ, ಹಾರುವಾಗ ರೆಕ್ಕೆ ಅಲ್ಲಾಡಿಸಿದ್ರೆ ಆ ರೆಕ್ಕೆಗಳಿಂದ ಬರುವ ಧ್ವನಿಯು ವೇದ ಧ್ವನಿಯಾಗಿತ್ತು. ಯಾಕಂದ್ರೆ ಅವರು ವೇದಾಭಿಮಾನಿಯಾದ ಕಾರಣದಿಂದ ವೇದದ ಧ್ವನಿಯನ್ನು ಪ್ರಕಟ ಮಾಡುವಂತಹ ರೆಕ್ಕೆಗಳ ಶಬ್ದದಿಂದ ಅವರು ಹಾರ್ತಾ ಇದ್ದರು ಅಂತೇಳಿ. ಸೊ ಅಂತಹ ಗರುಡ ದೇವರು ಅಂದ್ರೆ ಇದು ಭಗವಂತನನ್ನು ತನ್ನ ಮೇಲೆ ಕೂಡಿಸಿಟ್ಟುಕೊಂಡು ಹಾಡ್ತಾ ಇದ್ದಾಗ ಭಗವಂತನ ಸ್ತೋತ್ರ ಮಾಡಿದಂತೆ ಇವರು ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಅದರಿಂದ ಬರುವ ಶ್ರುತಿ ಧ್ವನಿಗಳಿಂದ ಭಗವಂತನ ಸ್ತೋತ್ರ ಮಾಡ್ತಾ ಇದ್ರು ಗರುಡ ದೇವರಂತೇಳಿ. ಅಂತಹ ಬಹಳ ಒಳ್ಳೆ ಭಾಗವತೋತ್ತಮರಾದಂತಹ ಗರುಡ ದೇವರು ಅವರು ಸುಪರ್ಣ ಭುಜಯೋಹೋ ಆ ಗರುಡ ದೇವರ ಹೆಗಲಿನ ಮೇಲೆ ಅಧಿ ಅದರ ಮೇಲೆ ಶೋಭಮಾನವು ಅಂದ್ರೆ ಪ್ರಕಾಶಮಾನವಾಗಿರುವಂತಹ ಅಂದ್ರೆ ಭಗವಂತನ ತೊಡೆಗಳು, ಭಗವಂತ ಗರುಡನ ಮೇಲೆ ಆಸೀನರಾಗಿರುವಾಗ ಆ ಭಗವಂತನ ತೊಡೆಗಳು ಆ ಗರುಡನ ಹೆಗಲಿನ ಮೇಲಿರುತ್ತೆ. ಆ ಕಾರಣದಿಂದ ಈ ಗರುಡನ ಹೆಗಲಿನ ಮೇಲಿರುವಂತಹದ್ದು. ಗರುಡ ದೇವರು ವೇದಕ್ಕೆ ಅಭಿಮಾನಿಗಳಂತ ಹೇಳಿದಾಗ ವೇದಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುತ್ತೆ. ಗರುಡ ಪದವಿಯಲ್ಲಿ ಒಂದು ಬ್ರಹ್ಮಕಲ್ಪ ಮಾತ್ರವೇ ಇರ್ತಾರಲ್ವಾ, ಇದು ಹಾಗೆ ಅಂತ ಹೇಳಿದ್ರೆ ಅಭಿಮಾನಿತ್ವ ಲಕ್ಷ್ಮಿಗೆ ಮಾತ್ರ ಶಾಶ್ವತವಾದ, ಎಲ್ಲದರ ಅಭಿಮಾನಿತ್ವ ಯಾವಾಗಲೂ ಸದಾ ಸರ್ವದಾ ಇರುತ್ತೆ. ಮಿಕ್ಕ ದೇವತೆಗಳಿಗೆಲ್ಲರೂ ಕೂಡ ಬ್ರಹ್ಮದೇವರನ್ನು ಹಿಡಿಕೊಂಡು ಪುಷ್ಕರನವರ ಕೂಡ ಎಲ್ಲ ದೇವತೆಗಳು ಕೂಡ ಅವರವರು ಪದವಿಯಲ್ಲಿರುವಾಗ ಭಗವಂತ ಕೊಟ್ಟಿದಾಗ ಅಭಿಮಾನಿತ್ವ ಬರುತ್ತೆ. ಆಮೇಲೆ ಭಗವಂತ ಅಭಿಮಾನಿತ್ವ ಅವರು ಮೋಕ್ಷಕ್ಕೆ ಹೋದಾಗ ಅವರು ನೆಕ್ಸ್ಟ್ ಬರುವಂತಹ ಅವರಿಗೆ ಅವರಿಗೆ ಅಭಿಮಾನಿತ್ವ ಕೊಡ್ತಾರೆ. ಹೀಗೆ ಅಭಿಮಾನಿತ್ವ ಪಾಸಾನು ಮಾಡ್ತಾ ಇತ್ತು, ಪದವಿ ಹೇಗೆ ಚೇಂಜ್ ಆಗ್ತಾ ಇತ್ತು ಹಾಗೆ ಅಭಿಮಾನಿತ್ವವು ಚೇಂಜ್ ಆಗತ್ತೆ. ಸೊ ಈ ವಿಧವಾಗಿ ಆ ವೇದಗಳು ಅನಂತವಾಗಿ ಅನಾದಿಯಾಗಿದ್ದರೂ ಕೂಡ ಅದಕ್ಕೆ ಅಭಿಮಾನಿಗಳು ಬದಲಾವಣೆ ಆಗ್ತಾ ಬರ್ತಾರೆ ಅಂತೇಳಿ ತಿಳ್ಕೋಬೇಕು. ಸೊ ಈ ವಿಧವಾಗಿ ಸುಪರ್ಣ ಭುಜಯೋಹ ಅತಿ ಶೋಭಮಾನವು ಆ ಮೇಲೆ ಭಗವಂತ ಆಸೀನನಾಗಿರುವಾಗ ಆ ಗರುಡನ ಹೆಗಲಿನ ಮೇಲಿರುವಂತಹ ತೊಡೆಗಳು ಊರುಗಳು ಹೇಗಿತ್ತಂದ್ರೆ ಪ್ರಕಾಶವಂತವಾಗಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ಊರುಗಳು ಹೇಗಿತ್ತು ಅಂತ ಹೇಳಿ ಅಷ್ಟೇ ಅಲ್ಲದೆ ಓಜೋನಿಧಿ ಅಂತೇಳಿ ಓಜಸ್ಸು ಅಂತ ಹೇಳಿದ್ರೆ ಇಲ್ಲಿ ಓಜಸ್ಸು ಅನ್ನುವ ಶಬ್ದಕ್ಕೆ ಬಲ ಅಂತ ಪ್ರಯೋಗ ಮಾಡ್ತಾರೆ. ಇದಕ್ಕೆ ಟೀಕೆಯಲ್ಲಿ ವಿಜಯಧ್ವಜ ಟೀಕೆಯಲ್ಲಿ ಹೀಗೆ ಹೇಳ್ತಾರೆ ವಿಜಯಧ್ವಜರವರು ವರ್ಣನೆ ಮಾಡುವಾಗ, ಎಚ್ಚ ಜಂಘಾದ್ವಯಂ ತು ತಚ್ಚರಣಾರವಿಂದ ಅಂತರ್ಭೂತಂ ಜಾನುನಿ ಉರ್ವೋಹ ಅಂತರ್ಭೂತೆ ಇತಿ ಭಾವೇನ ಊರು ಉಪಾಸ್ತಿಂ ಆಹ ಅಂತ ಹೇಳಿ. ಸೊ ಎರಡು ಜಂಘಾದ್ವಯಂ ತು ತಚ್ಚರಣಾರವಿಂದ ಅಂತರ್ಭೂತಂ ಜಾನುನಿ ಊರು ಅಂತರ್ಭೂತೆ ಇತಿ ಅಂತ ಹೇಳಿ, ಅಂದ್ರೆ ಜಂಘಗಳು ಅಂತ ಹೇಳಿದರೆ ಪಾದಗಳಿಂದ ಮೊನಕಾಲು ಅಷ್ಟುವರೆಗಿರುವಂತಹದಕ್ಕೆ ಜಂಘಾದ್ವಯ ಅಂತ ಹೇಳ್ತಾರೆ. ಸೊ ದ ಶ್ಯಾಂಕ್ ಪೋರ್ಷನ್ ಆಫ್ ದಿ ಲೆಗ್ಸ್, ಸೊ ಅದಕ್ಕೆ ಜಂಘಾದ್ವಯ ಅಂತ ಹೇಳಿ. ಆದರೂ ಆ ಪಾದಗಳಿಂದ ಜಂಘಾದ್ವಯ, ಅದಾದ ಮೇಲೆ ಊರುಗಳ ತೊಡೆಗಳು ಬರುತ್ತೆ. ಸೊ ಜಾನುನಿ ಅಂತ ಹೇಳಿದ್ರೆ ಮೊನಕಾಲು, ಅದರ ಆದ ಮೇಲೆ ಊರುಗಳು, ಆ ಊರುಗಳ ವರ್ಣನ ಮಾಡ್ತಾ ಆ ಊರುಗಳನ್ನು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಊರು ಇತಿ ಅಂತ ಹೇಳಿ ಊರನ್ನು ತೊಡೆಗಳು, ಹರೇಹೇ ಊರು ಆ ಹರಿಯ ಶ್ರೀಮನ್ನಾರಾಯಣನ ತೊಡೆಗಳನ್ನು ಧ್ಯಾಯೇತು ಧ್ಯಾನ ಮಾಡಬೇಕು ಅಂತ ಹೇಳಿ. ಆ ತೊಡೆಗಳು ಹೇಗಿದೆ, ಸುಪರ್ಣ ಗರುಡ ತಸ್ಯ ಭುಜಯೋ ಅತಿ ಉಪರಿ ಸ್ಕಂಧೆ. ಸೊ ಸುಪರ್ಣ ಅಂದ್ರೆ ಗರುಡನ, ತಸ್ಯ ಗರುಡ, ಭುಜಯೋ ಭುಜಗಳ ಅಧಿ ಮೇಲೆ, ಉಪರಿ ಅಂದ್ರೆ ಮೇಲೆ, ಸ್ಕಂಧೆ ಅಂದ್ರೆ ಗರುಡನ ಸ್ಕಂಧಗಳು ಭುಜಗಳ ಮೇಲೆ, ಭುಜಗಳು ಅಂದ್ರೆ ಸ್ಕಂಧಗಳು. ಸೊ ಅದಾದ ಮೇಲೆ ಅದರ ಮೇಲಿರುವಂತಹ ಭಗವಂತನ ಊರುಗಳು, ಆ ಊರುಗಳು ಹೇಗಿದೆ ತೊಡೆಗಳು, ಓಜಸಾಂ ಓಜೋನಿಧಿ ಅಂತೇಳಿ. ಓಜಸ್ ಅಂದ್ರೆ ಬಲ ಅಂತೇಳಿ, ಯಾಕಂದ್ರೆ ಓಜೋ ಅವಷ್ಟಂಭ ಬಲಯೋಹೋ ಇತ್ಯ ವಿಧಾನಂ ಅಂತೇಳಿ. ಓಜಸ್ ಅಂದರು, ಅವಷ್ಟಂಭ ಅಂದರು, ಬಲ ಅಂದರು, ಎಲ್ಲ ಬಲಕ್ಕೂ ಅಂದ್ರೆ ಪ್ರಪಂಚದಲ್ಲಿರುವ ಬಲ ಅನ್ನುವ ವಸ್ತು ಎಲ್ಲೆಲ್ಲಿದೋ ಸ್ಟ್ರೆಂಗ್ತ್, ಹಿ ಈಸ್ ದ ಸೋರ್ಸ್ ಆಫ್ ದ ಸ್ಟ್ರೆಂಗ್. ಭಗವಂತನಿಗೆ ಭಗವಂತ ನಾವು ಹೇಳಿ ಅಭೇದ, ಆದ್ರೆ ವಿಶೇಷ ವರ್ಣನ ಮಾಡುವಾಗ ಪ್ರಪಂಚದ ಎಲ್ಲ ಕಡೆ ಇರುವ ಬಲ ಎಲ್ಲದಕ್ಕೂ ಆಶ್ರಯಭೂತವಾಗಿ ಇರುವಂತಹ ಶಕ್ತಿ ಯಾವುದಿದೆ ಅಂತಂದ್ರೆ ಭಗವಂತನ ಊರುಗಳು ಅನ್ನುವ ಬಲ. ಅದಕ್ಕೆ ಬಲವಾಗಿ ಅಂದ್ರೆ ಎಲ್ಲರ ಬಲವೂ ಅಲ್ಲಿಂದ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಭಗವಂತನ ಊರುಗಳು ಎಲ್ಲರ ಬಲ, ಪ್ರಪಂಚದಲ್ಲಿರುವ ಎಲ್ಲ ಬಲಕ್ಕೆ ಆಧಾರವಾಗಿದೆ, ನಿಧಿಯಾಗಿದೆ ಅಂತ ಹೇಳಿ ಓಜೋ ನಿಧಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಓಜೋನಿಧಿ ಅಂತ ಹೇಳಿ, ಸೊ ಊರು ಸುಪರ್ಣ ಭುಜಯೋ ರಜಿಯೋಮಾನವು ಓಜೋನಿಧಿ ಸ್ವತಸಿಕಾ ಕುಸುಮಾವ ಭಾಸವು ಅಂತ ಹೇಳಿ. ಸ್ವತಸಿಕಾ ಕುಸುಮ, ಕುಸುಮ ಅಂದ್ರೆ ಹೂವು, ಸ್ವತಸಿಕಾ ಕುಸುಮ ಅಂದ್ರೆ ಅದಕ್ಕೆ ಹೇಳ್ತಾರೆ ವಿಜಯಧ್ವಜ ಟೀಕೆಯಲ್ಲಿ, ಸ್ವತಸಿಕಾ ಕುಸುಮಂ ಪ್ರೋತ್ಫುಲ್ಲ ಕಲ್ಪ ಕುಸುಮಂ ಅಂತೇಳಿ. ಪ್ರ ಉತ್ಪನ್ನ, ಚೆನ್ನಾಗಿ ವಿಕಾಸಮಾನವಾಗಿರುವಂತಹ ಕಲ್ಪ ಪುಷ್ಪ, ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಫ್ಲವರ್ಸ್, ಈ ಕಲ್ಪ ಪುಷ್ಪದಂತೆ ಇದೆ ಅಂತೇಳಿ. ಏನು ಈ ಪುಷ್ಪದಂತೆ ಇದೆ ಅಂತ ತೊಡೆಗಳನ್ನು ವರ್ಣನೆ ಮಾಡುವುದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ನಾವು ಕೇಳಿದ್ದೀವಿ ಭಗವಂತನ ವಿಷಯದಲ್ಲಿ ಪರಸ್ಪರ ವಿರೋಧ ವಚನಗಳು ಅನ್ವಯವಾಗುತ್ತೆ. ಅಂದ್ರೆ ದೂರಾದೂರ ರಮ್ಯತು ತದೇವಾಂತಿಕ ಮಂತಿಕ ಅದನೋರಣೀಯಂ ಮಹತೋಮಹಿ ಅಂತೇಳಿ, ಅವನು ಎಲ್ಲದಕ್ಕಿಂತಲೂ ಚಿಕ್ಕವನು, ಎಲ್ಲದಕ್ಕಿಂತಲೂ ದೊಡ್ಡವನು, ಎಲ್ಲದಕ್ಕಿಂತಲೂ ಹತ್ತಿರ, ಎಲ್ಲದಕ್ಕಿಂತಲೂ ದೂರ, ಹೀಗೆ ಪರಸ್ಪರ ವಿರೋಧ ಗುಣಗಳು ಭಗವಂತನಲ್ಲಿ ಮಾತ್ರ ಸಾಧ್ಯವಾಗುತ್ತೆ. ಹಾಗೆ ಈ ಭಗವಂತನ ಊರುಗಳು ಅತ್ಯಂತ ಶಕ್ತಿಯಿಂದ ತುಂಬಿದೆ ಅಂತ ಹೇಳಿದ್ರೆ, ದೃಢವಾಗಿದೆ, ದೃಢವಾಗಿದೆ ಅಂತ ಹೇಳಿದಾಗ ರಫ್ ಅಂಡ್ ಟಫ್ ಆಗಿದೆ ಅಂತ ಭಾವನೆ ಬರುತ್ತೆ. ಅದೇ ಕೋಮಲವೂ ಆಗಿದೆ ಅಂತ ಹೇಳಿ, ಅದಕ್ಕೆ ಹೂವಿನ ಜೊತೆಲಿ ಆ ಕಲ್ಪ ಪುಷ್ಪದಂತೆ ಚೆನ್ನಾಗಿ ವಿಕಾಸಮಾನವಾದ ಹೂವು ಎಷ್ಟು ಕೋಮಲವಾಗಿ ಸಾಫ್ಟ್ ಅಂಡ್ ಜೆಂಟಲ್ ಆಗಿರುತ್ತೆ, ಅಷ್ಟು ಸಾಫ್ಟ್ನೆಸ್. ಸೊ ಇಟ್ ಇಸ್ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಸಾಫ್ಟ್. ಕೋಮಲತ್ವ ದೃಢತ್ವ ಎರಡು ಲಕ್ಷಣಗಳು ಏಕಕಾಲದಲ್ಲಿ ಇರುವಂತಹ ಭಗವಂತನ ಊರುಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಫುಲ್ಲ ಕಲ್ಪ ಕುಸುಮ ಜೊತೆ ಅಂದ್ರೆ ಸ್ವತಸಿಕ ಕುಸುಮ ಅಂತ ಹೇಳುವುದಕ್ಕೆ ಅದು ಉದ್ದೇಶ. ಹೀಗೆ ಚೆನ್ನಾಗಿ ವಿಕಾಸಮಾನವಾಗಿರುವಂತಹ ಕಲ್ಪ ಪುಷ್ಪದಂತೆ ಭಗವಂತನ ತೊಡೆಗಳಿವೆ. ಆ ವಿಧವಾಗಿ ಅವಭಾಸಮಾನ ಅಂದ್ರೆ ಚೆನ್ನಾಗಿ ಪ್ರಕಾಶವಂತವಾಗಿರುವಂತಹ ಊರುಗಳು ಇನ್ನೂ ಹೇಗಿದೆ ಅಂದ್ರೆ, ಆ ಊರುಗಳ ಮೇಲೆ ತೊಡೆಗಳ ಮೇಲೆ ಕಟಿಸ್ಥಲದಲ್ಲಿ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಆ ಧಾರಣೆ ಮಾಡಿದ ವಸ್ತ್ರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವ್ಯಾಲಂಬಿ ಪೀತ ವರವಾಸಸಿ ವರ್ತಮಾನ ಕಾಂಚಿ ಕಲಾಪ ಪರಿರಂಭ ನಿತಂಬಂ ಅಂಬಾ ಅಂಬಾ ಹೇತಾಯ ಅಂತ ಅಡ್ರೆಸ್ ಮಾಡಿದ್ರೆ, ವ್ಯಾಲಂಬಿ ಲಂಬಿ ವ್ಯಾಲಂಬಿ ಆಲಂಬಿ, ಆಲಂಬಿ ಅಂದ್ರೆ ಜೋತಾಡುವಂತಹದ್ದು, ವಿ ಆಲಂಬಿ ವಿಶೇಷವಾಗಿ ಚೆನ್ನಾಗಿ ಜೋತಾಡುವಂತಹ, ಚೆನ್ನಾಗಿ ಜೋತಾಡುವುದಂದ್ರೆ ಏನು ವ್ಯಾಲಂಬಿ ಅಂತ ಹೇಳಿದ್ರೆ, ಪ್ರಪದಾಂತಂ ಅಂತೇಳಿ ಪಾದಗಳವರೆಗೂ ಕೂಡ ಜೋಲಾಡ್ತಾ ಇದೆ. ಅಂದ್ರೆ ಭಗವಂತ ಹುಟ್ಟಿದಂತಹ ವಸ್ತ್ರವು ಆ ಪಾದದವರೆಗೂ ಜೋಲಾಡ್ತಾ ಇದೆ ಅಂತೇಳಿ, ಪ್ರಪದ ಅಂತಂ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಬಣ್ಣ ಹೇಗಿದೆ, ಧಾರಣೆ ಮಾಡಿದ ವಸ್ತ್ರದ ಬಣ್ಣ ವರ್ಣೇನ ಪೀತಂ ಅಂತೇಳಿ. ಸೊ ಅದಕ್ಕೆ ವ್ಯಾಲಂಬಿ ಪೀತ ವರ ವಾಸಸಿ, ವ್ಯಾಲಂಬಿ ಚೆನ್ನಾಗಿ ಜೋತಾಡುವಂತಹ ಪೀತ, ಪೀತವರ್ಣ ಅಂದ್ರೆ ಬಂಗಾರದ ಬಣ್ಣದಿಂದ ಕೂಡಿರುವಂತಹ ವರ ಶ್ರೇಷ್ಠವಾದಂತಹ ವಾಸಸಿ ವಸ್ತ್ರದಲ್ಲಿ ವರ್ತಮಾನ ಇರುವಂತಹ ಕಾಂಚಿ ಕಲಾಪ ಪರಿರಂಭಿ ನಿತಮ್ಮ. ಸೊ ಇಲ್ಲಿ ಅದಕ್ಕೆ ಪೀತವರ್ಣದಲ್ಲಿರುವಂತಹ ಪೀತಾಂಬರಧಾರಿ ಅಂತ ಅದಕ್ಕೆ ಭಗವಂತನ ಪೀತಾಂಬರದ ಅಂಬರ ಅಂದ್ರೆ ಒಂದು ವಸ್ತ್ರ, ವರ ವಸ್ತ್ರ ಅಂದರು ವಾಸ ಅಂದರು ಅಂಬರ ಅಂದರು ಒಂದೇ ಅರ್ಥ. ಸೊ ಇದವಾಗಿ ಪೀತಾಂಬರವನ್ನು ಪೀತ ಬಂಗಾರದ ಬಣ್ಣದ ವರ ಶ್ರೇಷ್ಠವಾದಂತಹ ವಾಸಸಿ ವಸ್ತ್ರಗಳಲ್ಲಿ ಇರುವಂತಹದ್ದು ಅಂತ ಹೇಳಿದ್ರು. ವ್ಯಾಲಂಬಿ ಪೀತ ವರವಾಸ ಅಂತೇಳಿ ಅದರಲ್ಲಿ ಸಪ್ತಮಿ ವಿಭಕ್ತಿ, ವಾಸ ಅಂದ್ರೆ ವಸ್ತ್ರ, ವಾಸಸಿ ಅಂದ್ರೆ ವಸ್ತ್ರದಲ್ಲಿ, ತತ್ರ ಅಂತೇಳಿ ವಸ್ತ್ರದಲ್ಲಿ ವರ್ತಮಾನ ಇರುವಂತಹ ಯಹ ಕಾಂಚಿ ಕಲಾಪ, ಕಾಂಚಿ ಕಲಾಪ ಅಂದ್ರೆ ಸಪ್ತ ಗುಣಿತ ರಶನಾಭೂಷಣ ಅಂತೇಳಿ. ಇಲ್ಲಿ ಕಾಂಚಿ ಅಂದ್ರೆ ಒಡ್ಯಾನ ಅಂತೀವಿ, ಆ ಕಾಂಚಿ ಆಭರಣ ಕಟಿಸ್ಥಲಕ್ಕೆ ಬೇಸ್ಡ್ ಆರ್ನಮೆಂಟ್. ಇದು ಗಂಡಸರು ಹೆಂಗಸರು ಇಬ್ಬರು ಧಾರಣೆ ಮಾಡುವುದಕ್ಕೆ ಎರಡಕ್ಕೂ ಒಂದೇ ಹೆಸರು. ಕಾಂಚಿ ಅಂದ್ರೆ ಅದೇ ಕಾಂಚಿ ಕಿಂಕಿನ ಮಂಜೀರ ಕಂಕಣ ಜೀರ ಅಲಂಕೃತಾಮ್ ಅಂತ ಹೇಳಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೆ. ಸೊ ಇದು ಗಂಡಸರು ಹೆಂಗಸರು ಇಬ್ಬರು ಧಾರಣೆ ಮಾಡುವಂತಹ ಕಟಿ ಪ್ರದೇಶಕ್ಕೆ ಹಾಕೊಳ್ಳುವ ಬೆಲ್ಟ್ ತರ ಹಾಕೊಳ್ಳುವಂತಹದ್ದು, ಬಹಳ ವೈಡ್ ಆಗಿರುತ್ತೆ ಆ ಡಿಸೈನ್, ಒಳ್ಳೆ ಡಿಸೈನ್ ಎಲ್ಲ ಕೂಡಿರುವಂತಹದ್ದು ಆಭರಣ. ಇದು ಮುಂದಿನ ಕಾಲದಲ್ಲಿ ಬಹಳ ಎಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಧಾರಣೆ ಮಾಡ್ತಾ ಇದ್ದರು. ಸೊ ಈ ವಿಧವಾಗಿರುವಂತಹ ಆಭರಣ, ಸೊ ಈ ವಿಧವಾದಂತಹ ಆಭರಣ ಅಂದ್ರೆ ಆ ಪೀತವ ವಸ್ತ್ರವನ್ನು ಧಾರಣೆ ಮಾಡಿದಾಗ ಅದರ ಮೇಲೆ ಈ ಆಭರಣವನ್ನು ಧಾರಣೆ ಮಾಡ್ತಾ ಇದ್ರು. ಸೊ ಇದನ್ನು ಹೇಳಿದ್ದಾರೆ. ಸೊ ಈ ವಿಧವಾಗಿ ಪೀತಾಂಬರವನ್ನು ಧಾರಣೆ ಮಾಡುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಸೊ ವ್ಯಾಲಂಬಿ ಪೀತ ವರವಾಸ ತತ್ರ ವರ್ತಮಾನ ಯಹ ಕಾಂಚಿ ಕಲಾಪ, ಕಲಾಪ ಅಂತ ಹೇಳಿದ್ರೆ ಆ ಸಮೂಹ ಅಂತ, ಕಲಾಪ ಅಂದ್ರೆ ನಾಮಲ ಸಮೂಹ ಅಂತೇಳಿ ಅಂದ್ರೆ ಕ್ಲಸ್ಟರ್ ಅಂತೇಳಿ. ಆ ಕಾಂಚಿ ಆ ವಡ್ಯಾಣದಲ್ಲಿ ಕಲಾಪ ಅಂದ್ರೆ ಕ್ಲಸ್ಟರ್, ಕ್ಲಸ್ಟರ್ ಆಫ್ ಪ್ರೆಷಿಯಸ್ ಸ್ಟೋನ್ಸ್ ಎಲ್ಲವೂ ಇರಬಹುದು. ಸೊ ಈ ವಿಧವಾಗಿ ಅಲ್ಲಿರುವಂತಹ ಆಭರಣದಲ್ಲಿರುವಂತಹ ಒಳ್ಳೆ ಒಳ್ಳೆ ಮುತ್ತು ರತ್ನಗಳ ಸಮೂಹದಿಂದ ಕೂಡಿರುವಂತಹ ಕಟಿ ಆಭರಣವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಅದರಿಂದ ಪರಿರಂಭ, ಪರಿರಂಭ ಅಂದ್ರೆ ಸುತ್ತುವರಿಯಲ್ಪಟ್ಟಿದ್ದು ಅಂತೇಳಿ. ನಿತಂಬ ಅಂತ ಹೇಳಿದರೆ ಕಟಿ ಪ್ರದೇಶ. ಸೊ ಆ ಕಟಿ ಪ್ರದೇಶ, ಈ ಕಾಂಚಿ ಆಭರಣದಿಂದ ಸುತ್ತುವರಿಯಲ್ಪಟ್ಟಿರುವಂತಹ ಕಟಿ ಪ್ರದೇಶ ಇದೆ. ಆ ಕಟಿ ಪ್ರದೇಶದಿಂದ ಅಂದ್ರೆ ಆ ವೇಸ್ಟ್ ಲೈನ್ ಇಂದ ಜೋತಾಡ್ತಾ ಇರುವಂತಹ ವಸ್ತ್ರವನ್ನು, ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಅಂತಹ ಭಗವಂತನ ತೊಡೆಗಳನ್ನು, ಕಟಿ ಪ್ರದೇಶವನ್ನು, ಅಲ್ಲಿ ಧಾರಣೆ ಮಾಡಿದ ಆಭರಣ ಸಹಿತವಾದ, ವಸ್ತ್ರ ಸಹಿತವಾದ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ ಮೇಲೆ ಈ ವಿಧವಾಗಿ ಅದು ಊರು ಸುಪರ್ಣ ಭುಜಯೋ ರತಿಶೋಭಮಾನವು ಓಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸವು ವ್ಯಾಲಂಬಿ ಪೀತ ವರವಾದಸಿ ವರ್ತಮಾನ ಕಾಂಚಿ ಕಲಾಪ ಪರಿಯಂಬಿ ನಿತಂಬ ಮಂಬ ಅಂತ ಹೇಳಿ ಅದು 23ನೇ ಪದದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಅಂದ್ರೆ ನಾವು ಹಾಗೆ ಸ್ತೋತ್ರ ಅಂದ್ರೆ ಇಲ್ಲಿ ಭಗವಂತ ಕಪಿಲು ಪರಮಾತ್ಮ ತಾಯಿಗೆ ಹೀಗೆ ಸ್ತೋತ್ರ ಮಾಡಬೇಕು ಅಂದ್ರೆ ಯಾರು ಯಾರು ಯೋಗಿಗಳಾಗಿರ್ತಾರೋ, ಭಕ್ತರಾದವರು ಭಗವಂತನ ಧ್ಯಾನ ಮಾಡಲಿಕ್ಕೆ ಹೀಗೆ ಮಾಡಬೇಕು ಅಂತ ಉಪದೇಶ ಮಾಡ್ತಾ ಇದ್ದಾನೆ ಭಗವಂತ ಕಪಿಲರು ಪರಮಾತ್ಮ. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ನಾಭಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸುಂದರವಾದ ಉಪಮಾ ಅಲಂಕಾರದಲ್ಲಿ ಹೇಳ್ತಾ ಇದ್ದಾರೆ. ನಾಭಿ ಕದಂ ಭುವನ ಕೋಶ ಗುಹೋದರಸ್ಥಂ ಯತ್ರಾತ್ಮ ಯೋನಿ ಧಿಷಣಾಖಿಲ ಲೋಕ ಪದ್ಮಂ ಯೂಢಂ ಹರಿಣ್ಮಣಿಮುಷ ಸ್ತನಯೋರಮುಷ್ಯ ರಮಯೂಖ ಗೌರಂ. ಇಲ್ಲಿ ಆ ನಾಭಿಹ್ರದ ಎತ್ತರ ಅಂತ, ಎತ್ತರ ನಾಭಿಹ್ರದ ಅಂತ ಹೇಳಿ, ನಾಭಿ ಅಂದ್ರೆ ನ್ಯಾವೆಲ್ ಅಂತೀವಲ್ವ, ಸೊ ಹೊಟ್ಟೆಯಲ್ಲಿರುವಂತಹ ಅದು ಭಗವಂತನ ನಾಭಿ ಪ್ರದೇಶ. ಅದನ್ನು ಒಂದು ಹ್ರದ ಅಂತ ಹೇಳಿದರೆ ಲೇಕ್ ಅಂತೀವಲ್ವ, ಹ್ರದ ಅಂತ ಹೇಳಿದ್ರೆ ಸರೋವರ ಅಂತ ಹೇಳಿ. ಸೊ ಯಾಕೆ ನಾಭಿಯನ್ನು ಸರೋವರ ಜೊತೆ ಯಾಕೆ ಹೋಲಿಸಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಎರಡು ಕಾರಣಗಳನ್ನು ಹೇಳ್ತಾರೆ ವಿಜಯದೇವರು. ಒಂದು ಕಾರಣ ಏನಂತ ಹೇಳಿದ್ರೆ ನಿಮ್ನತ್ವ ಅಂತ ಹೇಳಿ. ಸೊ ಹರಿಯ ನಾಭಿಯನ್ನು ವರ್ಣನೆ ಮಾಡುವಾಗ ಹರೇ ಹೇ ನಾಭಿಹ್ರದಂ ಧ್ಯಾಯೇತ್ ಇತಿ ಅನ್ವಯ, ಅಲ್ಲಿ ಅದನ್ನು ಧ್ಯಾನ ಮಾಡುವಾಗ ನಿಮ್ನತ್ವ ಯೋತನಾಯ ಲೋಕ ಪದ್ಮ ಜನ್ಮ ಹೇತುತ್ವಾಚ ಹ್ರದಂ ಇತಿ. ಹ್ರದ ಅಂದ್ರೆ ಸರೋವರ ಅಂತೇಳಿ. ಸರೋವರ ಜೊತೆ ಸರೋವರ ಹೇಗಿರುತ್ತೆ, ಇಟ್ ಹ್ಯಾಸ್ ಡೆಪ್ತ್, ಸೊ ಈ ನಾಭಿಯಲ್ಲಿ ನಮ್ಗೆ ಅದು ಒಳಕ್ಕಿರುತ್ತೆ. ಸೊ ನಾಭಿಯಲ್ಲಿ ಒಂದು ಸ್ಮಾಲ್ ಹೋಲ್ ತರ ಇರುತ್ತೆ. ಆ ಕಾರಣದಿಂದ ಆ ನಿಮ್ನತ್ವ ಅಂದ್ರೆ ಡೆಪ್ತ್ ಇರುವಂತಹದ್ದು, ಆ ಡೆಪ್ತ್ ಇದೆ ಅಂತ ತೋರಿಸುವುದಕ್ಕಾಗಿ ನಾಭಿಯನ್ನು ಸರೋವರದಂತೆ ಡೆಪ್ತ್ ಇದೆ ಅಂತ ಒಂದು ಆ ಕಾರಣದಿಂದ ನಾಭಿಯನ್ನು ಸರೋವರ ಜೊತೆ ಹೋಲಿಸಿದ್ದಾರೆ. ಇನ್ನೊಂದು ಸರೋವರದಲ್ಲಿ ಲೇಕ್ ನಲ್ಲಿ ಪದ್ಮಗಳಿರುತ್ತೆ. ಸೊ ಈ ನಾಭಿ ಹೃದಯದಲ್ಲಿಯೂ ಒಂದು ಪದ್ಮ ಬಂತು, ನಾಭಿ ಕಮಲ, ನಾಭಿಯಿಂದ ಕಮಲ ಉತ್ಪನ್ನವಾಯಿತು. ಒಂದು ಸರೋವರದಲ್ಲಿ ಪದ್ಮ ಬಂದಂತೆ ಪರಮಾತ್ಮನ ನಾಭಿಯಿಂದ ಕಮಲ ಬಂತು. ಚತುರ್ಮುಖ ಬ್ರಹ್ಮದೇವರು ಆ ನಾಭಿ ಕಮಲದಲ್ಲಿ ಹುಟ್ಟಿದರು. ಸೊ ಹೀಗೆ ಚತುರ್ಮುಖ ಬ್ರಹ್ಮದೇವರಿಗೆ ಜನ್ಮ ಕೊಡುವಂತಹ ಪದ್ಮವನ್ನು ನಾಭಿಯಿಂದ ಉತ್ಪಾದನೆ ಮಾಡಿದ್ದ ಭಗವಂತ ಕಾರಣದಿಂದ ನಾಭಿಯನ್ನು ಸರೋವರದ ಜೊತೆಗೆ ಹೋಲಿಸುವುದು ಅತ್ಯಂತ ಯುಕ್ತಿಯುಕ್ತವಾಗಿದೆ ಅಂತ ಹೇಳಿ ಅದೇ ಹೇಳ್ತಾ ಇದ್ದಾರೆ. ಆ ಎರಡು ಕಾರಣಗಳಿಂದ ನಾಭಿ ಹೃದ ಅಂತ ಹೇಳಿ ಅದನ್ನು ಹೋಲಿಸಿದ್ದಾರೆ. ಸೊ ಅಂತಹ ನಾಭಿ ಹೃದಂ ಭುವನ ಕೋಶ ಗುಹೋದರಸ್ತಂ ಅಂತೇಳಿ, ಭುವನ ಕೋಶ ಗುಹೋದರಸ್ತಂ ಅಂತೇಳಿ. ಭುವನ ಕೋಶ ಅಂತ ಹೇಳಿದ್ರೆ ಭುವನಗಳು ಲೋಕಗಳು. ಆ ಕೋಶ ಗುಹ ಕೋಶ ಅಂದ್ರೆ ಆಶ್ರಯವಾಗಿರುವಂತ, ಅದಕ್ಕೆ ಆಕ್ಚುಲಿ ವೇದದಲ್ಲಿ ಇನ್ನೂ ಅನೇಕ ಅರ್ಥಗಳು ಕೊಡ್ತಾರೆ. ನಾವು ಈಗ ಒಂದರ್ಥ ನೋಡ್ಬಿಟ್ಟು ವಿಲ್ ಕಮ್ ಟು ಅದರ್ ಮೀನಿಂಗ್ಸ್ ಆಲ್ಸೋ. ಫಸ್ಟ್ ಒಂದರ್ಥ ನೋಡ್ಬಿಡೋಣ. ಭುವನ ಕೋಶ ಗುಹೋದರಸ್ತಂ ಅಂತೇಳಿ, ಈ ಲೋಕಗಳನ್ನುವ ಲೋಕಗಳಿಗೆಲ್ಲಕ್ಕೂ ನಾನು ಆಶ್ರಯಭೂತವ ಕೋಶವಾಗಿರುವಂತಹ ಆಶ್ರಯಭೂತವಾಗಿರುವಂತಹ ಒಂದು ಗುಹೆಯಂತಿರುವ, ಗುಹೋದರಸ್ತಂ ಅಂದ್ರೆ ಗುಹ ಎನ್ನುವ ಉದರ ಅಲ್ಲ, ಉದರವನ್ನುವ ಗುಹ, ಗುಹದಂತೆ ಇರುವ ಉದರ. ಸೊ ಗುಹೆಯಂತಿರುವಂತಹ ಉದರ, ಅದರದಲ್ಲಿರುವಂತಹ ಉದರಸ್ತಂ ಅಂತೇಳಿ. ಸೊ ಅಂದ್ರೆ ಉದರವನ್ನು, ಭಗವಂತನ ಉದರವನ್ನು, ಹೊಟ್ಟೆ ಭಾಗೆಯನ್ನು ಅದನ್ನು ಗುಹೆ ಜೊತೆಲಿ ಹೋಲಿಸಿದ್ದಾರೆ, ಕೇವ್. ಸೊ ಗುಹೆಯಲ್ಲಿ ಒಂದು ಸರೋವರ, ಗುಹೆಯಲ್ಲಿ ಗುಹೆದ ಒಳಗೆ ಕೂಡ ಸರೋವರಗಳಿರುತ್ತೆ. ಸೊ ಈ ಭಗವಂತನ ಉದರವೆನ್ನುವ ಗುಹೆಯಂತಿರುವ ಎಲ್ಲ ಲೋಕಗಳಿಗೆ ಆಶ್ರಯಭೂತವಾಗಿರುವಂತಹ ಅಂದ್ರೆ ಈ ಗುಹೆಯೂ ಆಶ್ರಯಭೂತವಾಗಿದೆ, ಉದರವೂ ಆಶ್ರಯಭೂತವಾಗಿದೆ, ಉದರದಿಂದ ಬಂದ ಉದರದಲ್ಲಿರುವ ನಾಭಿಯೂ ಆಶ್ರಯಭೂತವಾಗಿದೆ, ನಾಭಿಯಿಂದ ಬಂದ ಆ ಕಮಲ ಸರೋವರದಂತಿರುವ ನಾಭಿಯಿಂದ ಬಂದ ಕಮಲವೂ ಎಲ್ಲ ಲೋಕಗಳಿಗೆ ಆಶ್ರಯಭೂತವಾಗಿದೆ, ಆ ಕಮಲದಲ್ಲಿ ಹುಟ್ಟಿದ ಚತುರ್ಮುಖ ಬ್ರಹ್ಮದೇವರು ಎಲ್ಲ ಲೋಕಗಳಿಗೂ ಆಶ್ರಯಭೂತನಾಗಿದ್ದಾನೆ, ಇವೆಲ್ಲವೂ ಕೂಡ ಎಲ್ಲ ಲೋಕಗಳಿಗೆ ಚತುರ್ದಶ ಭುವನಗಳಿಗೆ ಆಶ್ರಯಭೂತವಾಗಿದೆ. ಇಂತಹ ನಾಭಿಹೃದಂ ಸರೋವರವನ್ನು ನಾವು ಚಿಂತನೆ ಮಾಡಬೇಕಂತೇಳಿ. ಸೊ ನಾಭಿಹೃದಂ ಭುವನ ಕೋಶ ಗುಹೋದರಸ್ತಂ, ಭುವನ ಕೋಶ ಗುಹ ಉದರ ಸ್ತಂ, ಉದರದಲ್ಲಿರುವಂತಹ ಆ ನಾಭಿಹೃದ, ಆ ನಾಭಿಹೃದ ಎಂತಹದ್ದು ಅಂದ್ರೆ ಯತ್ರ ಯಾವ ನಾಭಿ ಎನ್ನುವ ಸರೋವರದಲ್ಲಿ, ಯತ್ರ ಅಂದ್ರೆ ಎಲ್ಲಿ ಅಂದ್ರೆ ಏನು, ನಾಭಿ ಎನ್ನುವ ಸರೋವರದಲ್ಲಿ ಆತ್ಮಯೋನಿ ಧಿಷಣ ಅಖಿಲ ಲೋಕ ಪದ್ಮ, ಆತ್ಮಯೋನಿ ಅಂತ ಪ್ರಯೋಗ ಮಾಡಿದ್ದಾರೆ. ಆತ್ಮಯೋನಿ ಅಂದ್ರೆ ಯಾರು, ಆತ್ಮ ಅಂದ್ರೆ ತನ್ನಲ್ಲಿ ಯೋನಿ ಹುಟ್ಟಿದವನು, ತನ್ನಲ್ಲಿ ಹುಟ್ಟಿದವನು ಚತುರ್ಮುಖ ಬ್ರಹ್ಮದೇವರು. ಆತ್ಮಯೋನಿ ಅಂದ್ರೆ ಆತ್ಮ ಪರಮಾತ್ಮ, ಪರಮಾತ್ಮನಲ್ಲಿ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮನಿಗೆ ಆತ್ಮಯೋನಿ ಅಂತ ಹೆಸರು. ಅಜ ಅಂತ, ಅಜ ಅನ್ನುವ ಶಬ್ದವು ಆತ್ಮಯೋನಿ, ಅ ಅನ್ನುವ ಆ ಶಬ್ದವಾಚ್ಯನಾದ ಭಗವಂತ, ಆ ನಲ್ಲಿ ಹುಟ್ಟಿದವನು ಅಜ, ಭಗವಂತನಲ್ಲಿ ಹುಟ್ಟಿದವನಾದ ಕಾರಣ ಚತುರ್ಮುಖನಿಗೆ ಅಜ ಅಂತ ಹೆಸರು. ಅಜ ಅನ್ನುವ ಶಬ್ದ ಯಾವ ಅರ್ಥವನ್ನು ಕೊಡುತ್ತೋ ಆತ್ಮಯೋನಿ ಅದೇ ಅರ್ಥವನ್ನು ಕೊಡುತ್ತೆ. ಸೊ ಆತ್ಮಯೋನಿ ಭಗವಂತನಿಗೆ ಹುಟ್ಟಿದವನು ಚತುರ್ಮುಖ ಬ್ರಹ್ಮದೇವರು. ಅಂತಹ ಚತುರ್ಮುಖ ಬ್ರಹ್ಮನಿಗೆ ಧಿಷಣ, ಧಿಷಣ ಅಂತ ಹೇಳಿದರೆ ಧಿಷ್ಣ ಧಿಷ್ಣ ಅಂತ ಹೇಳಿದ್ರೆ ಆಶ್ರಯ. ಸೊ ಆ ಚತುರ್ಮುಖ ಬ್ರಹ್ಮದೇವರಿಗೆ ಆಶ್ರಯನಾಗಿದ್ದಾರೆ ಭಗವಂತ. ಈ ವಿಧವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಆಶ್ರಯಭೂತವಾಗಿರುವಂತಹ ಆ ಭಗವಂತನನ್ನು ನಾವು ಧಿಷಣ ಅಖಿಲ ಲೋಕ ಪದ್ಮಂ. ಸೊ ಆ ಚತುರ್ಮುಖ ಬ್ರಹ್ಮನಿಗೆ ಆಶ್ರಯವಾಗಿದ್ದಾನೆ ಭಗವಂತ. ಆ ಭಗವಂತನ ನಾಭಿದಿಂದ ಬಂದ ಕಮಲವು ಚತುರ್ಮುಖನಿಗೆ ಆಶ್ರಯವಾಯಿತು. ಸೊ ಈ ವಿಧವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮನಿಗೆ ಆಶ್ರಯವಾಗಿರುವಂತಹ ನಾಭಿ ಕಮಲ ಯಾವುದಿದೋ ಆ ನಾಭಿ ಕಮಲ ಎಲ್ಲ ಲೋಕಗಳಿಗೂ ಆಶ್ರಯಭೂತವಾಯಿತು. ಸೊ ಅಖಿಲ ಲೋಕ ಪದ್ಮಂ ಅಂತೇಳಿ ಅಂದ್ರೆ ಎಲ್ಲ ಲೋಕಗಳಿಗೂ, ಸಮಸ್ತ ಲೋಕಗಳೆನ್ನುವ ಪದ್ಮ ಲೋಕಾತ್ಮಕವಾದ ನೋಡ್ರಿ, ಈ ನಾಭಿ ಕಮಲವನ್ನೇ ಒಂದು 14 ಲೋಕಗಳಿಗೆ ಆಶ್ರಯಭೂತವಾಗಿರುವಂತಹ ನಾಭಿ, ಈ ನಾಭಿ ಕಮಲದಲ್ಲಿಯೇ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ. ಸೊ ಇಂತಹ ಚತುರ್ಮುಖ ಬ್ರಹ್ಮದೇವರ ಉತ್ಪತ್ತಿಗೆ ಕಾರಣವಾದಂತಹ ನಾಭಿ ಕಮಲ ಭಗವಂತನ ಆ ಉದರದಿಂದ ಬಂತು, ನಾಭಿಯಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ಸರವನ್ನು ಮತ್ತು ಅದನ್ನು ಅಮುಷ್ಯ ಈ ಭಗವ ಅಮುಷ್ಯ ಇಂತಹ ಭಗವಂತನ ಸೊ ಲೋಕಪದಂ ಯೂಢಂ ಹರಿನ್ ಮಣಿಂ ಉಷಾಸ್ತನಯೋ ಅಮುಷ್ಯ ಧ್ಯಾಯೇತ್ ಅಮುಷ್ಯ ಹರಿನ್ಮಣಿ ಹರಿನ್ಮಣಿಂ ಉಷಃ ಸ್ತನಯೋ ಧ್ಯಾಯೇತ್ ಅಂದ್ರೆ ಅಮುಷ್ಯ ಅಂದ್ರೆ ಇವನು ಇವನ ಅಂತೇಳಿ ದಿಸ್ ಒನ್ ಆಫ್ ದಿಸ್ ಒನ್ ಯಾರು ಇವನು ಭಗವಂತ ಅಮುಷ್ಯ ಅಂದ್ರೆ ಈ ಭಗವಂತನ ಹರಿನ್ಮಣಿ ಮುಷಃ ಹರಿತ್ ಹರಿನ್ಮಣಿ ಅಂದ್ರೆ ಇಂದ್ರನೀಲಮಣಿ ಸೊ ಆ ಇಂದ್ರನೀಲಮಣಿಯನ್ನು ಆ ಕಾಂತಿಯನ್ನು ಕೂಡ ನಾಚಿಸುವಂತಹ ಕಾಂತಿ ಹರಿನ್ಮಣಿ ಮುಷಃ ಸೊ ಹರಿನ್ಮಣಿಂ ಉಷಃ ಹರಿನ್ಮಣಿ ಮುಷಃ ಅಂದ್ರೆ ಇಂದ್ರನೀಲಮಣಿ ಕಾಂತಿಯನ್ನು ಕೂಡ ನಾಚಿಸುವಂತಹ ಸ್ತನಯ ಸ್ತನಯೋಹೋ ಸ್ತನಗಳ ದ್ವಯ ಸ್ತನದ್ವಯ ಅಂದ್ರೆ ಭಗವಂತನ ವಕ್ಷಸ್ಥಳ ಯಾವುದಿದೋ ಆ ವಕ್ಷಸ್ಥಳದಲ್ಲಿ ಇರುವಂತಹದ್ದು ಆ ಎರಡು ಸ್ತನ ದ್ವಯ ಆ ದ್ವಂದ್ವವನ್ನು ನಾವು ಚಿಂತನೆ ಮಾಡಬೇಕು ಅದು ಹೇಗಿದೆ ಅಂದ್ರೆ ವಿತತಹಾರ ಮಯೂಖ ಗೌರಂ ಅಂತೇಳಿ ವಿತತಹಾರ ತತ ಅಂದ್ರೆ ತತ ವ್ಯಾಪ್ತ ವಿತತ ಚೆನ್ನಾಗಿ ವ್ಯಾಪ್ತವಾಗಿರುವ ಅಂದ್ರೆ ಹರಡಿದೆ ವಿತತ ಅಂದ್ರೆ ಹರಡಿ ಹರಡಿರುವ ಹಾರಗಳ ಮಯೂಖ ಅಂದ್ರೆ ಕಿರಣಗಳು ಗೌರಂ ಸೊ ವಿತತಹಾರ ಮಯೂಖ ಗೌರಂ ಅಂತ ಹೇಳಿದೆ ವಿಸ್ತೃತವಾಗಿರುವಂತಹ ಹಾರಗಳಿಂದ ಹಾರಗಳಿಂದ ಹೊರಹೊಮ್ಮಿದಿರುವ ಕಿರಣಗಳಿಂದ ಗೌರಂ ಬಿಳಿಯ ಬಿಳಿಯನ್ನು ಪಡಿತಾ ಇದೆ ಅಂತಹ ವಕ್ಷಸ್ಥಳವನ್ನು ಚಿಂತನೆ ಮಾಡಬೇಕಂತ ಹೇಳಿ ಸೊ ವಿತತಹಾರ ಮಯೂಖ ಗೌರಂ ಅಂದ್ರೆ ಹರಡಿರುವ ಹಾರಗಳಿಂದ ಹೊರಹೊಮ್ಮಿದ ಕಿರಣಗಳಿಂದ ಗೌರವಾಗಿರುವಂತಹದ್ದು ವಿತತಹಾರ ಮಯೂಖ ಗೌರ ಅಂತೇಳಿ ಅಂತಹ ಭಗವಂತನ ಉರವನ್ನು ಚಿಂತನೆ ಮಾಡಬೇಕು ವಕ್ಷಸ್ಥಳವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅಂದ್ರೆ ಭಗವಂತ ನೀಲಮೇಘ ಶ್ಯಾಮನಾಗಿದ್ದಾನೆ ಆ ನೀಲ ಬಣ್ಣದಲ್ಲಿರುವ ಭಗವಂತನ ಸ್ತನದ್ವಯಗಳು ಈ ಹಾರದ ಕಾಂತಿಯಿಂದ ಬಿಳಿಯಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಹಾಗೆಯೂ ನಾವು ಚಿಂತನೆ ಮಾಡಬಹುದು ಅಂತೇಳಿ ಇಲ್ಲಿ ಇನ್ನೂ ಕೂಡ ವಿಜಯಧ್ವಜರು ಕೆಲವು ಸುಂದರವಾದ ಚಿಂತನೆಗಳನ್ನು ಕೊಡ್ತಾ ಇದ್ದಾರೆ ಅದು ಏನು ಅಂತ ನೋಡೋಣ ಸೊ ಅಲ್ಲಿ ಹೇಳ್ತಾ ಇರುವಾಗ ನಿನ್ನತ್ತು ದ್ಯೋತನಾಯ ಲೋಕ ಪದ್ಮ ಜನ್ಮಹೇತುತ್ವಾಚ ರಾಧಮಿತಿ ಅಂತ ಹೇಳಿ ಆದ ಮೇಲೆ ಚತುರ್ಮುಖ ಭುವನ ಚತುರ್ದಶ ಭುವನಾನಾಂ ಕೋಶಃ ಗುಹಂ ಗೃಹಂ ಗ್ರಹಂ ಎರಡು ಶಬ್ದಗಳು ಇಲ್ಲಿ ಕೋಶಃ ಅನ್ನೋ ಶಬ್ದಕ್ಕೆ ವಿಜಯಧ್ವಜರ ಟೀಕೆಯಲ್ಲಿ ಗೃಹಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಕೆಲವು ಜನ ಗೃಹಂ ಅನ್ನುವ ಶಬ್ದಕ್ಕಿಂತ ಗ್ರಹಂ ಅನ್ನುವ ಶಬ್ದ ಯುಕ್ತಿಯುಕ್ತವಾಗಿದೆ ಅಂತೇಳಿ ಬಟ್ ಎರಡು ಅರ್ಥಗಳನ್ನು ನಾವು ತಗೋಬಹುದು ಅಂದ್ರೆ ಚತುರ್ಮುಖ ಚತುರ್ದ 14 ಲೋಕಗಳಿಗೂ ಕೋಶದಂತೆ ಇರುವ ಅಂದ್ರೆ ಗೃಹದಂತೆ ಕೋಶ ಅನ್ನುವ ಶಬ್ದಕ್ಕೆ ಗೃಹ ಗ್ರಹ ಎರಡನ್ನು ಹೇಳಬಹುದು ಗೃಹ ಅಂತ ಹೇಳಿದಾಗ ಮನೆ ನಮಗೆ ಆಶ್ರಯವಾಗಿದೆ ಚತುರ್ಮುಖ ಬ್ರಹ್ಮದೇವಗೆ ಮನೆಯಂತೆ ಇದೆ ಆದ ಕಾರಣದಿಂದ ಇದು ಕೋಶವಾಗಿದೆ ಗೃಹವಾಗಿದೆ ಮನೆಯಾಗಿದೆ ಚತುರ್ಮುಖ ಬ್ರಹ್ಮದೇವರಿಗೆ ಅಂತ ಚಿಂತೆ ಮಾಡಬಹುದು ಇಲ್ಲ ಇಲ್ಲಿ ಭುವನ ಕೋಶ ಬ್ರಹ್ಮಾಂಡಂ ತತ್ ಗೂಹಯತಿ ಗ್ರಸತಿ ಇತಿ ಈ ಎಲ್ಲ ಬ್ರಹ್ಮಾಂಡವನ್ನು ಕೂಡ ಗ್ರಹ ಅಂದ್ರೆ ಹಿಡ್ಕೊ ಅಂದ್ರೆ ಇಟ್ ಜಸ್ಟ್ ಸ್ವಾಲೋಸ್ ಎಂಗಲ್ಸ್ ಸೊ ಎಲ್ಲ 14 ಭುವನಗಳನ್ನು ನುಂಗುವಷ್ಟು ಇದೆ ಈ ಪದ್ಮ ಅಂದ್ರೆ ಈ ಇಟ್ ನಾಟ್ ಎ ಸ್ಮಾಲ್ ಟೈನಿ ಫ್ಲವರ್ ಅಲ್ಲ 14 ಲೋಕ ಭುವನಗಳನ್ನು ಒಳಗೊಂಡಿರುವಂತಷ್ಟು ಅಷ್ಟಿರುವ ಆ ಪದ್ಮದಲ್ಲಿ ಬ್ರಹ್ಮದೇವರು ಆಸೀನರಾಗಿದ್ದರು ಸೊ ಅಂತಹ ದೊಡ್ಡ ಪದ್ಮವಾಗಿತ್ತು 14 ಭುವನಗಳನ್ನು ಒಳಗೊಂಡಿರುವಂತಹ ಆಗಿತ್ತು ಅನ್ನುವುದಕ್ಕೆ ಗ್ರಸತಿ ಅನ್ನುವ ಅರ್ಥದಲ್ಲಿ ಗ್ರಹಂ ಅಂದ್ರೆ ಎಲ್ಲವನ್ನು ಗ್ರಸನ ಮಾಡುವ ಗ್ರಹಣ ಮಾಡುವ ಹಿಡುಕೊಂಡಿರುವ ಅದೆಲ್ಲವನ್ನು ಒಳಗೊಂಡಿರುವಂತಹ ಅಷ್ಟು ದೊಡ್ಡ ಕಮಲವು ಇತ್ತು ಅಂತೇಳಿ ಭುವನ ಕೋಶ ಅನ್ನುವ ಆ ಅರ್ಥದಲ್ಲಿ ಭುವನ ಕೋಶ ಗುಹೋದರಸ್ತಂ ಅಂತೇಳಿ ಅದನ್ನು ಹಾಗೆ ಇನ್ನು ಚಿಂತನೆ ಮಾಡಬಹುದು ಸೊ ಗ್ರಸತಿ ಇತಿ ಭುವನ ಕೋಶ ಗೃಹಂ ಗುಹಂ ಗ್ರಹಂ ತಚ್ಚ ಉದರಂ ಅಂತಹ ಉದರ ಆ ಭಗವಂತನ ಉದರ ಸ್ಥಳವನ್ನು ಹೊಟ್ಟೆಯನ್ನು ಚಿಂತನೆ ಮಾಡಬೇಕು ಜಠರಂ ತತ್ರ ಸ್ಥಿತಂ ಆ ಉದರದಲ್ಲಿ ಇರುವಂತಹ ಉದರಸ್ಥವಾಗಿರುವಂತಹ ಸೊ ಅದಕ್ಕೆ ಯಾಕಂದ್ರೆ ಭುವನ ಕೋಶ ಗುಹೋದರಸ್ಥಂ ಉದರಸ್ಥಂ ಉದರದಲ್ಲಿರುವಂತಹ ಉದರಸ್ಥಿತಂ ಸ್ಥಂ ಅಂದು ಅನ್ನುವ ಶಬ್ದ ಸ್ಥಿತಂ ಅಂದ್ರೂ ಒಂದೇ ಸ್ಥಂ ಸ್ಥಿತಂ ಪರ್ಯಾಯ ಪದಗಳು ಸ್ಥಂ ಇರುವಂತಹ ಸ್ಥಿತಂ ಅಂದರೂ ಇರುವಂತಹ ಉದರದಲ್ಲಿ ಇರುವಂತಹ ಉದರಸ್ಥಿತಂ ಉದರಸ್ಥಂ ಯದ್ವಾ ಭುವನ ಕೋಶ ನಿಗರಣ ಗುಹಾ ಸ್ಥಾನೀಯ ಉದರೇ ತಿಷ್ಟತಿ ಇತಿ ಅಂತೇಳಿ ಭುವನ ಕೋಶವನ್ನುವ ಅಲ್ಲಿ ಕೋಶ ಅನ್ನುವ ಶಬ್ದಕ್ಕೆ ಗೃಹಗ್ರಹ ಅನ್ನುವ ಒಂದು ಆಶ್ರಯ ನಿಗರಣ ಅಂದ್ರೆ ಆಶ್ರಯವಾಗಿರುವಂತಹದ್ದು ಅಂದ್ರೆ ಈ ಎಲ್ಲ ಭುವನಗಳಿಗೂ ಕೂಡ ಆಶ್ರಯಭೂತವಾಗಿರುವಂತಹ ಗುಹಾಸ್ಥಾನೀಯವಾಗಿರುವಂತಹ ಗುಹೆಯಂತಿರುವಂತಹ ಈ ಉದರದಲ್ಲಿ ತಿಷ್ಟತಿ ಇತಿ ಉದರದಲ್ಲಿ ಇರುವಂತಹದ್ದು ಯದ್ವಾ ಭುವನಕೋಶ ಗುಹೋದರಂ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ರೆ, ಭುವನಕೋಶ ಅಂತ ಹೇಳಿದ್ರೆ ಈ 14 ಲೋಕಗಳಲ್ಲಿ ಇರುವಂತಹದ್ದು ಉದರ ಕೋಶೋದರಂ ಅನ್ನುವ ಶಬ್ದವನ್ನು ಉದರ ಅಂತ ಬಿಡಿಸಿದ್ರೆ ಭುವನಕೋಶ ಗುಹ ಉದರಸ್ಥಂ ಅಂತೇಳಿ. ಉದ ಅಂದ್ರೆ ಉದ ನೀರು, ಉದ ಭುವನಕೋಶ ಗುಹ ಉದ ಚತುರ್ದಶ ಭುವನಗಳಲ್ಲಿರುವ ನೀರು ಲಯೋದಕ ಪ್ರಳಯೋದಕ. ಸೊ ಆ ಪ್ರಳಯೋದಕದಲ್ಲಿ ಅಂದ್ರೆ ಅಷ್ಟು ಪ್ರಳಯೋದಕ ಕೂಡ ಆಶ್ರಯಭೂತ. ಸೊ ಎಂಟೈ ಪ್ರಳಯೋದಕ ಈಸ್ ಲೈಕ್ ಎ ಟೈನಿ ಲೇಕ್ ಇನ್ ದ ನಾಭಿ ಸ್ಥಳ ಆಫ್ ದ ಪರಮಾತ್ಮ. ಸಮಸ್ತ ಜಗತ್ತಿನ 14 ಭುವನಗಳನ್ನು ನುಂಗುವಂತಹ ಪ್ರಳಯ ಜಲವು ಒಂದು ಚಿಕ್ಕ ಸರೋವರದಂತೆ ಭಗವಂತನ ನಾಭಿ ಸ್ಥಳದಲ್ಲಿ ನಿಂತಿದೆ ಅಂತೇಳಿ. ಅಷ್ಟು ಒಂದು ಭಗವಂತನ ಸಾಮರ್ಥ್ಯ ಅಂತ ನಾವು ಚಿಂತನೆ ಮಾಡಬೇಕು. ಅಂತಹ ಭುವನಕೋಶ ಗುಹ ಉದ ಯಾವ್ದಿದೋ ಆ ಉದ ಅಂದ್ರೆ ಅಖಿಲ ಲೋಕಾತ್ಮಕಂ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಭುವನ ಲೋಕ ಅಂದ್ರೆ ಬ್ರಹ್ಮಾಂಡ ಗದ್ಬೋಧಕ್ಕೆ ರತ್ವಾಸ್ತಂ. ಸೊ ಭುವನಕೋಶ ಗುಹೋದರಸ್ತಂ ಅಂದ್ರೆ ಭುವನಕೋಶ ಉದ ಅಂದ್ರೆ ಅಲ್ಲಿ ಬ್ರಹ್ಮಾಂಡ ಗದ್ಬೋಧಕ್ಕೆ ಭುವನಕೋಶ ಉದೇ ರಸ್ತಂ ಭುವನಕೋಶ ಗುಹ ಉದದಲ್ಲಿ ಅಂದ್ರೆ ಪ್ರಳಯ ಜಲಧಿಯಲ್ಲಿ ಬ್ರಹ್ಮಾಂಡ ಗರ್ಭೋದಕದಲ್ಲಿ ರತ್ವಾಸ್ಥಿತಂ ರತಿಯಿಂದ ಆನಂದದಿ ಅಂದ್ರೆ ಭಗವಂತ ನಿತ್ಯಾನಂದ ಪೂರ್ಣ. ಸೊ ಆನಂದದಿಂದ ನೆಲೆಸಿರುವಂತಹ ಭಗವಂತನ ಆ ರೂಪವನ್ನು ಆ ಉದರದ ಆ ನಾಭಿ ಸ್ಥಳವನ್ನು ಚಿಂತನೆ ಮಾಡಬೇಕು. ಉದರಸ್ಥಂ ಉದ ಉದಕ್ಕೆ ರತ್ವ ರಮಿತ್ವ ಸ್ಥಿತಂ ಸ್ಥಿರನಾಗಿರುವ ಭಗವಂತನ ನಾಭಿಯನ್ನು ಚಿಂತನೆ ಮಾಡಬೇಕು. ಯತ್ರ ಯಾವ ಯಸ್ಮಿನ್ ನಾಭಿ ಸರಿ ಎತ್ತ ಅಂದ್ರೆ ಯಾವದರಲ್ಲಿ ಯಾವುದರಲ್ಲಿ ಯಾವ ನಾಭಿ ಸ್ಥಳದಲ್ಲಿ ಯಾವ ನಾಭಿ ಸರೋವರದಲ್ಲಿ ಆದರೆ ಆತ್ಮಯೋನಿ ಧಿಷಣಂ. ಸೊ ಆತ್ಮಯೋನಿ ಅಂತ ಹೇಳಿದ್ರೆ ನಾವು ಮುಂಚೆ ನೋಡಿದಂತಹದ್ದು ಚತುರ್ಮುಖ ಬ್ರಹ್ಮದೇವರ ಧಿಷಣಂ ಧಿಷ್ಣ್ಯಂ ಅಂದ್ರೆ ಅಖಿಲ ಲೋಕಾತ್ಮಕಂ ಭಗವಂತ ಆ ನಾಭಿ ಕಮಲ ಅಖಿಲ ಲೋಕಗಳಿಗೂ ಆಶ್ರಯಭೂತವಾಗಿದೆ. ಅಂತಹ ಅಖಿಲ ಲೋಕಾತ್ಮಕವಾದ ನಾಭಿ ಕಮಲದಲ್ಲಿ ಆ ಪದ್ಮದಲ್ಲಿ ಆತ್ಮಯೋನಿ ದಿಶನ ಅಖಿಲ ಲೋಕ ಪದ್ಮಂ ವ್ಯೂಢಂ ಉತ್ಪನ್ನ ಮಿತ್ಯರ್ಥ. ಅಲ್ಲಿ ವ್ಯೂಢ ಅದೇನಂದ್ರೆ ಭುವನ ಲೋಕ ಅಲ್ಲಿ ಹೇಳುವಾಗ ಯತ್ರ ಆತ್ಮಯೋನಿ ದಿಶನಾಖಿಲ ಲೋಕ ಪದ್ಮಂ ವ್ಯೂಢಂ ಹರಿನ್ಮಣಿಮುಷ ವ್ಯೂಢಂ ಅಂತ ಪ್ರಯೋಗ ಮಾಡಿದ್ರೆ ವ್ಯೂಢಂ ಅಂತ ಹೇಳಿದ್ರೆ ಉತ್ಪನ್ನಂ ಅಂತ ಹೇಳಿ ಉತ್ಪನ್ನವಾಗಿದೆ ಹುಟ್ಟಿದೆ ಅಂತೇಳಿ. ವ್ಯೂಢಂ ಅನ್ನುವ ಶಬ್ದಕ್ಕೆ ಹುಟ್ಟಿರುವಂತಹದ್ದು ಅಂತೇಳಿ ಏನು ಹುಟ್ಟಿದೆ ಅಂದ್ರೆ ಎಲ್ಲ ಲೋಕಗಳಿಗೂ ಜನ್ಮ. ಆ ಭಗವಂತ ತನ್ನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಹುಟ್ಟಿಸಿ ಆ ಚತುರ್ಮುಖ ಬ್ರಹ್ಮದೇವರಿಗೂ ಶಕ್ತಿಯನ್ನು ಕೊಟ್ಟು ಎಲ್ಲ ಲೋಕಗಳನ್ನು ಹುಟ್ಟಿಸಿದ್ದಾನೆ. ಆ ಕಾರಣದಿಂದ ಎಲ್ಲ ಸಮಸ್ತ ಲೋಕಗಳಿಗೂ ನಾಭಿ ಕಮಲ ಚತುರ್ಮುಖ ಬ್ರಹ್ಮದೇವರ ಆಶ್ರಯವಾಗಿದ್ದಾರೆ. ಚತುರ್ಮುಖ ಬ್ರಹ್ಮದೇವರಿಗೆ ನಾಭಿ ಕಮಲ, ನಾಭಿ ಕಮಲಕ್ಕೆ ನಾಭಿ ಆಶ್ರಯ, ನಾಭಿಗೆ ಉದರ. ಸೊ ಈ ಉದರದಲ್ಲಿರುವ ನಾಭಿಯಲ್ಲಿರುವ ನಾಭಿ ಕಮಲದಲ್ಲಿರುವ ಚತುರ್ಮುಖ ಬ್ರಹ್ಮದೇವರಿಂದ ಎಲ್ಲ ಲೋಕಗಳು ಬಂತಾದ ಕಾರಣದಿಂದ ಎಲ್ಲ ಲೋಕಗಳ ಉತ್ಪತ್ತಿಯ ಕಾರಣಭೂತವಾಗಿದೆ ಇದು ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸೊ ವ್ಯೂಢಂ ಉತ್ಪನ್ನ ಮಿತ್ಯರ್ಥ ಹರಿನ್ಮಣಿ ಮುಷಃ ಅಂದ್ರೆ ಹರಿನ್ಮಣಿ ಇಂದ್ರನೀಳ ರತ್ನಂ ತಸ್ಯ ಪ್ರಭಾಂ ಮುಷ್ಣತೋ ಅಮುಷ್ಯ ಹರೇ. ಆ ಅಂದ್ರೆ ಎಲ್ಲ ಆ ಇಂದ್ರನೀಲ ಮಣಿಗೂ ಕೂಡ ನಾಚಿಸುವಂತಹ ಪ್ರಭೆ ಕಾಂತಿಯಿಂದ ಕೂಡಿರುವಂತಹ ಆಗಿದ್ದಾನೆ ಭಗವಂತ ಅಂತ ಹೇಳಿ ಹೇಳ್ತಾ ಇದೆ. ಮುಷ್ಣತು ಅಮುಷ್ಯ ಹರೇ ಸ್ತನಯೋಹೋ ದ್ವಯಂ. ಎರಡು ಸ್ತನಗಳನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ. ವಿತತಸ್ಯ ವಿಸ್ತುತಸ್ಯ ಹಾರಸ್ಯ ಮಯೂಖೇನ ಗೌರಂ ಅತಿ ಧವಳಂ. ಗೌರಂ ಅಂದ್ರೆ ಬೆಳ್ಳಗಿರುವ ಅತಿ ಧವಳಂ ಚೆನ್ನಾಗಿ ಪ್ರಕಾ ಅಂದ್ರೆ ಆ ಹರಿನ್ಮಣಿಯಂತೆ ನೀಲಮಣಿಯನ್ನು ನಾಚಿಸುವಂತಹ ವಕ್ಷಸ್ಥಳಗಳು ಆ ಧಾರಣೆ ಮಾಡಿದ ಆ ಆಭರಣಗಳ ಮೂಲಕವಾಗಿ ಅದರಲ್ಲಿರುವ ಕಾಂತಿಯಿಂದ ಅಂದ್ರೆ ಭಗವಂತಂದು ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದೆ ಅಂತೇಳಿ. ಸೊ ಎಲ್ಲೆಲ್ಲಿ ಯಾವ್ದಿದ್ರೆ ಆ ಬಣ್ಣವನ್ನು ಭಗವಂತ ಪ್ರತಿಫಲಿಸ್ತಾ ಇದ್ದಾನೆ ಅಂದ್ರೆ ಸ್ವತಃ ಭಗವಂತನಿಗೆ ಯಾವ ಬಣ್ಣವೂ ಇಲ್ಲ ಅಂದ್ರೆ ಪ್ರಾಕೃತ ಬಣ್ಣವಿಲ್ಲ, ಎಲ್ಲವ ಪ್ರಾಕೃತ ಬಣ್ಣವೇ. ಹಾಗಿರುವಾಗ ಭಗವಂತನಿಗೆ ಈ ಬಣ್ಣಗಳನ್ನೆಲ್ಲ ಹೇಳ್ತಾ ಇದ್ದಂದ್ರೆ ಅವೆಲ್ಲವನ್ನು ಕೂಡ ಅಪ್ರಾಕೃತ ಬಣ್ಣಗಳಂತೆ ನಾವು ಚಿಂತನೆ ಮಾಡಬೇಕು. ಇಂತಹ ಅಪ್ರಾಕೃತವಾದಂತಹ ಕಾಂತಿಯಿಂದ ಕೂಡಿರುವ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಅದನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವಕ್ಷೋ ನಿವಾಸ ವೃಷಭಸ್ಯ ಮಹಾವಿಭೂತೆ ಪುಂಸಾಂ ಮನೋನಯನ ನಿವೃತ್ತಿಮಾದಧಾನಂ ಕಂಠಂ ಚ ಕೌಸ್ತುಭಮಣೇರಧಿಭೂಷಣಾರ್ಥಂ ಕುರ್ಯಾನ್ ಮನಸ್ಯಖಿಲಲೋಕ ನಮಸ್ಕೃತಸ್ಯ ಅಂಥೇಳಿ ನೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಮುಂದಿಂದ ಒಂದ್ಸಲ ಮತ್ತೆ ಓದ್ಬಿಟ್ಟು ಇದಕ್ಕೆ ಬರೋಣ. ಸೊ ಇಲ್ಲಿ ಹೇಳುವಂತಹದ್ದು, ನಾಭಿಹ್ರದಂ ವನಕೋಶ ಗುಹೋದರಸ್ಥಂ ಯತ್ರಾತ್ಮಯೋನಿ ದಿಷಣಾಖಿಲ ಲೋಕಪದ್ಮಂ ಯೂಢಂ ಹರಿಣ್ಮಣಿಮುಷ ಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿತತಹಾರ ಅಯೂಖ ಗೌರಂ. ಅದಾದ್ಮೇಲೆ ವಕ್ಷೋದಿವಾಸ ಮೃಷಭಸ್ಯ ಮಹಾವಿಭೂತೆ ಪುಂಸಾಂ ಮನೋನಯನ ನಿವೃತ್ತಿಮಾದಧಾನಂ ಕಂಠಂ ಚ ಕೌಸ್ತುಭಮಣೇ ರಧಿಭೂಷಣಾರ್ಥಂ ಕುರ್ಯಾನ್ ಮನಸ್ಯಖಿಲ ಲೋಕ ನಮಸ್ಕೃತಸ್ಯ. ಈಗ ಭಗವಂತನ ಆ ವಕ್ಷಸ್ಥಲವನ್ನು ನಾವು ಇನ್ನು ಹೀಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಅದನ್ನಲ್ಲಿ ವರ್ಣನ ಮಾಡಿ ಹೇಳ್ತಾ ಇದ್ದಾರೆ. ಯಾರು ಭಗವಂತನ ವಕ್ಷಸ್ಥಲವನ್ನು ಚಿಂತನೆ ಮಾಡ್ತಾರೋ ಅವರಿಗೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ, ವಕ್ಷ ಅಧಿವಾಸಂ ವೃಷಭಸ್ಯ. ಇಲ್ಲಿ ನೀವು ಬಹಳ ಕಡೆ ಕೇಳಿರ್ತಾರ, ಕೆಲವು ಸಂದರ್ಭಗಳಲ್ಲಿ ವೃಷಭ ಅಂತ ಪ್ರಯೋಗ ಮಾಡ್ತಾರೆ, ಕೆಲವು ಸಂದರ್ಭಗಳಲ್ಲಿ ವೃಷಭ ಅಂತ ಪ್ರಯೋಗ ಮಾಡ್ತಾರೆ. ವೃಷಭ ಅಂದರು ವೃಷಭ ಅಂದರು ಎರಡು ಸಮಾನಾರ್ಥಕವೇ, ಎರಡು ಕರೆಕ್ಟ್, ಯಾವ್ದು ಒಂದು ಕರೆಕ್ಟ್ ಒಂದು ತಪ್ಪು ಒಂದು ಸರಿ ಇಲ್ಲ ಅಂತಲ್ಲ, ಆಯಾ ಸಂದರ್ಭಗಳಲ್ಲಿ ಯಥಾಯುಚಿತವಾಗಿ ಪ್ರಯೋಗ ಮಾಡುವಂತಹದ್ದು ಅವು ಎರಡು ಪರ್ಯಾಯ ಪದಗಳೇ. ಎರಡಕ್ಕೂ ಕೂಡ ಒನ್ ಆಫ್ ದ ಮೀನಿಂಗ್ಸ್ ಏನಂದ್ರೆ ಶ್ರೇಷ್ಠ ಅನ್ನುವ ಅರ್ಥ. ಅದು ಬಹಳ ಕಡೆ ಮೋಸ್ಟ್ ಆಫ್ ದ ಟೈಮ್ ಆ ಶಬ್ದದಲ್ಲಿ ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ವೃಷಭ. ಅದಕ್ಕೆ ದೇವಶಭ ಅಂತ, ದೇವ ವೃಷಭ ಅದು ಸಂಜೆ ಆದಾಗ ದೇವಶಭ ಆಗುತ್ತೆ. ಅದೇ ವಿಧವಾಗಿ ವೃಷಭ ಅಂತಲೂ ಕೆಲವು ಕಡೆ ಪ್ರಯೋಗ ಇರುತ್ತೆ. ಸೊ ಈ ವಿಧವಾಗಿ ವೃಷಭ ಅನ್ನುವ ಶಬ್ದಕ್ಕೆ ಶ್ರೇಷ್ಠ ಅನ್ನುವ ಅರ್ಥ ಬರುತ್ತೆ. ಸೊ ಅಲ್ಲಿ ಅಲ್ಲಿ ವಕ್ಷೋ ಅಧಿವಾಸಂ ವೃಷಭಸ್ಯ ಮಹಾವಿಭೂತೇ. ಮಹಾವಿಭೂತಿ ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ವಾಸಸ್ಥಾನವಾಗಿದೆ ಅಂತೇಳಿ. ಭಗವಂತನ ವಕ್ಷಸ್ಥಲ ಲಕ್ಷ್ಮಿಗೆ ನಿವಾಸ ಸ್ಥಾನವಾಗಿರುವಂತಹದ್ದಾಗಿದೆ. ಅದನ್ನು ಯಾರು ಸ್ಮರಣೆ ಮಾಡ್ತಾರೋ ಅಂತಹ ಸ್ಮರಣೆ ಮಾಡುವಂತಹ ಅವರಿಗೆ ಸ್ಮರ್ತೃಣಾಂ ಪುಂಸಾಂ ಮನೋನಯನಾನಾಂ ನಿವೃತ್ತಿಂ ಆನಂದಂ ಆದಧಾನಂ ಉತ್ಪಾದಯಂತಂ ಮಹಾವಿಭೂತೇ ಲಕ್ಷ್ಮ್ಯಾಃ ಅಧಿವಾಸಂ ನಿವಾಸ ಸ್ಥಾನಂ ವೃಷಭಸ್ಯ ಹರೇಹ ವಕ್ಷೋಹ ಮನಸಿ ಕುರಿಯಾದ್ ಇತಿ ಅನ್ವಯ. ಅದನ್ನು ಅನ್ವಯ ಅಂದ್ರೆ ಪ್ರೋಸ್ ಆರ್ಡ್ನಲ್ಲಿ ಅದನ್ನು ಹಾಕಿದಾಗ ಈ ಶಬ್ದಗಳನ್ನು ಹೀಗೆ ಹಾಕೋಬೇಕು. ಹಾಕೊಂಡಾಗ ಏನಾಗುತ್ತೆ, ಭಗವಂತನ ವಕ್ಷಸ್ಸಿನಲ್ಲಿ ವಾಸ ಮಾಡುವಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಮನೋನಯನ ನಿವೃತ್ತಿ ಮಾಡ ಅಂದ್ರೆ ಯಾರು ಭಗವಂತನ ಧ್ಯಾನ ಮಾಡ್ತಾರೋ ಅಂತವರ ಮನಸ್ಸೆನ್ನುವ ಕಣ್ಣುಗಳ ಮನಸ್ಸಿಗೆ ಕಣ್ಣಿಗಳಿಗೂ ಕೂಡ ಆನಂದವನ್ನು ಕೊಡುವಂತಹದ್ದಾಗಿದೆ. ಸೊ ಭಗವಂತನ ವಕ್ಷ ಲಕ್ಷ್ಮೀ ನಿವಾಸ ಸ್ಥಾನವಾದಂತಹ ವಕ್ಷ ಸ್ಥಳಗಳು ಆ ಭಗವಂತನ ಧ್ಯಾನ ಮಾಡುವವರ ಮನೋನಯನಗಳಿಗೆ ಅಂತಃಚಕ್ಷುಗಳಿಗೆ ಒಳಗಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುವಂತಹದ್ದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಆ ವಕ್ಷಸ್ಥಲವನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಕಂಠಂ ಚ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಕುರ್ಯಾತ್ ಮನಸಿ ಅಖಿಲ ಲೋಕ ನಮಸ್ಕೃತಸ್ಯ. ಎಲ್ಲ ಲೋಕಗಳಿಂದ ನಮಸ್ಕರಿಸಲ್ಪಡುವಂತಹ ಆ ಭಗವಂತನ ಆ ಕುತ್ತಿಗೆಯನ್ನು ಕೂಡ ಸ್ಮರಣೆ ಮಾಡಬೇಕು. ಆ ಕುತ್ತಿಗೆ ಹೇಗಿದ್ರೆ ಕೌಸ್ತುಭಮಣಿಗೆ ಅಧಿಭೂಷಣಾರ್ಥ ಅಂದ್ರೆ ಕೌಸ್ತುಭಮಣಿಗೆ ಕೌಸ್ತುಭಮಣಿ ಭಗವಂತನಿಗೆ ಆಭರಣವಾಗಿರುವುದು ಎಲ್ಲರೂ ಚಿಂತನೆ ಮಾಡುವುದು. ಆದ್ರೆ ಇಲ್ಲಿ ದ್ವಾಶ್ರುತದಲ್ಲಿ ಆಚಾರ್ಯರು ಹೇಳುವಾಗ ಕೌಸ್ತುಭಮಣಿಗೆ ಕಂಠವು ಆಭರಣವಾಗಿದೆ ಅಂತೇಳಿ. ಸೊ ಕಂಠಕ್ಕೆ ಕೌಸ್ತುಭಮಣಿ ಆಭರಣವಲ್ಲ, ಕೌಸ್ತುಭಮಣಿಗೆ ಕಂಠ ಆಭರಣವಾಗಿದೆ ಅಂದ್ರೆ ಕೌಸ್ತುಭಮಣಿಗೆ ಇನ್ನೂ ಇಷ್ಟು ಪ್ರಕಾಶ ಕಂಠದಿಂದ ಭಗವಂತನ ಕಂಠದಿಂದ ಬರ್ತಾ ಇದೆ ಅಂತೇಳಿ. ಸೊ ಇಂತಹ ಮಹತ್ತರವಾದ ಮಹಿಮಾ ಉಪೇದನಾಗಿದ್ದಾನೆ ಭಗವಂತ ಅನ್ನುವ ಚಿಂತನೆ. ಸೊ ಇಂತಹ ಭಗವಂತನ ವಕ್ಷಸ್ಥಲ ಕಂಠದ ಸ್ಮರಣೆಯನ್ನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಇನ್ನು ಸ್ವಲ್ಪ ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶಿಕ್ಷಣಾರ್ಥಮಸ್ತು. ಕಾಯನವಾಚ ಮನಸ್ಸೇಂದಿಯರ್ವ ಬುದ್ಧ್ಯಾತ್ಮನ ವಾ ಅನಸ ಸ್ವಭಾವಾತ್ ಕರೋಮಿ ಇತ್ಯಸ್ಮೆ ಶ್ರೀಮನ್ನಾರಾಯಣ ಸುಪ್ರಿಯ.